ಒಲವಿನ ಸಹೋದರ ಸಹೋದರಿಯರಿಗೆ ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಈ ದಿನದ ದೇವರ ವಾಕ್ಯ ಧ್ಯಾನಕ್ಕಾಗಿ ತೆಗೆದುಕೊಂಡಿರುವಂತಹ ವಿಚಾರ ಯೇಸು ಶಿಲುಬೆ ಮೇಲೆ ನುಡಿದ ಸಪ್ತವಾಕ್ಯಗಳು. ಯೇಸು ಶಿಲುಬೆ ಮೇಲೆ ನುಡಿದ ಈ ಸಪ್ತವಾಕ್ಯವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಮೊದಲ ಮೂರು ವಾಕ್ಯವನ್ನು ಯೇಸು ಶಿಲುಬೆಯಲ್ಲಿ ಇತರರಿಗೋಸ್ಕರ ಮಾಡಿದ ಪ್ರಾರ್ಥನೆ ಮತ್ತು ಉಳಿದ ನಾಲ್ಕು ವಾಕ್ಯವನ್ನು ಯೇಸು ತನಗಾಗಿ ಮಾಡಿದ ಪ್ರಾರ್ಥನೆ ಎಂಬುದಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೇ ವಾಕ್ಯ, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸುವಿನ ಬೋಧನೆ ಆತನ ವ್ಯಕ್ತಿತ್ವ ಎರಡೂ ಒಂದೇ ಆಗಿತ್ತು ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ. ನೋಡ್ರಿ, ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಹೇಳುವಾಗ ಯೇಸು ಕ್ಷಮಾಪಣೆಯನ್ನು ಬೋಧನೆ ಮಾಡಲಿಲ್ಲ, ಬದಲಾಗಿ ಅದನ್ನು ಅನುಸರಿಸಿ ನಡೆಯುತ್ತಿದ್ದಾನೆ. ತನ್ನನ್ನು ಈ ರೀತಿ ಅವಮಾನ ಮಾಡಿದವರಿಗೋಸ್ಕರ, ತನ್ನನ್ನು ಮರಣದ ಗಂಬಕ್ಕೆ ಏರಿಸಿದವರಿಗೋಸ್ಕರ ಯೇಸು ಕ್ಷಮಾಪಣೆಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿನ್ನ ವೈರಿಗಳನ್ನು ಪ್ರೀತಿಸಿರಿ, ನಿನ್ನನ್ನು ಹಿಂಸೆ ಪಡಿಸುವರಿಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಮತ್ತಾಯನ ಸುವಾರ್ತೆಯಲ್ಲಿ ಹೇಳುವ ಹಾಗೆ ಇದನ್ನು ಕೈಕೊಂಡು ಯೇಸು ಸಾಕ್ಷೀಕರಿಸುವಂಥದ್ದು ಅತಿ ಶ್ರೇಷ್ಠವಾದಂಥ ಸಂಗತಿಯಾಗಿದೆ. ಈ ಹೊತ್ತು ಪರಲೋಕದ ಪ್ರಾರ್ಥನೆಯಲ್ಲಿರುವಂಥ ಮುಖ್ಯ ಸಾರಾಂಶ, ನಮ್ಮ ತಪ್ಪುಗಳು ಕ್ಷಮಾಪಣೆಯಾಗಬೇಕಾದ್ರೆ ಮೊದಲು ನಾವು ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ಸಾಧ್ಯವಾಗಬೇಕು. ಆದ್ದರಿಂದ ಇವತ್ತು ಕ್ರೈಸ್ತರಾದಂಥ ನಾವು ಯೇಸು ಶಿಲುಬೆ ಮೇಲೆ ನುಡಿದಂಥ ಮೊದಲ ಮಾತಿಗೆ ಅನುಗುಣವಾಗಿ ಕ್ಷಮಾಪಣೆಯ ಜೀವಿತವನ್ನು ಅಭ್ಯಾಸ ಮಾಡಬೇಕೆಂದು ಮೊದಲನೇ ವಾಕ್ಯ ನಮಗೆ ಪಾಠ ಮಾಡುತ್ತದೆ. ಎರಡನೇದಾಗಿ, ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. ಪರದೈಸ್ ಎನ್ನುವಂಥದ್ದು ದೇವರು ವಾಸಿಸುವ ಸ್ಥಳ, ದೇವರ ಸತ್ಸಂಬಂಧವನ್ನು ಸೂಚಿಸುವಂತಹ ಸಂಕೇತಕವಾಗಿರುವಂತಹ ಅರ್ಥವಾಗಿದೆ. ಅದರಿಂದ ಯೇಸು ಈ ಹೊತ್ತೇ ನನ್ನ ಸಂಗಡ, ನೀನು ನನ್ನ ಸಂಗಡ ಇರುತ್ತಿ ಎನ್ನುವಂತಹ ಆ ಕಳ್ಳನಿಗೆ ಕೊಡುವಂತಹ ರಕ್ಷಣೆ. ಡೈರೆಕ್ಟಾಗಿ ಯೇಸು ಈ ಲೋಕದಲ್ಲಿ ಇಬ್ಬರಿಗೆ ರಕ್ಷಣೆಯನ್ನು ಕೊಡ್ತಾನೆ. ಮೊದಲನೇದಾಗಿ ಜಕ್ಕಾಯನ ಮನೆಗೆ ಹೋಗುವಾಗ ಈ ಹೊತ್ತೇ ಈ ಮನೆಗೆ ರಕ್ಷಣೆಯಾಯಿತು, ಎರಡನೇದಾಗಿ ಆ ಕಳ್ಳನಿಗೆ. ಅದರಿಂದ ಈ ಕಳ್ಳನ ವಿಚಾರವಾಗಿ ನೋಡುವಾಗ ಯೇಸು ಆ ಮೊದಲನೇ ಮಾತಿನಲ್ಲಿ ಕ್ಷಮಾಪಣೆ ನೀಡಿದಂತಹ ಒಂದು ವಾಕ್ಯವನ್ನು ಈ ಕಳ್ಳನು ಮನಸ್ಸಿನಲ್ಲಿ ತೆಗೆದುಕೊಳ್ತಾನೆ. ಯೇಸುವಿಗೆ ಇಷ್ಟು ಹಿಂಸೆ ಕೊಟ್ಟಾಗ್ಯೂ ಕೂಡ ಅವರನ್ನು ಕ್ಷಮಿಸುವಂಥ ಇವನು ದೇವಕುಮಾರನಾಗಿದ್ದಾನೆ. ಒಂದು ವೇಳೆ ಇವನು ನಿಜವಾಗಿ ದೇವಕುಮಾರನಾಗಿರುವಾಗ ನನ್ನನ್ನು ಕ್ಷಮಿಸಲಿ ಎಂಬುದಾಗಿ ಇರುವಂಥ ಒಂದು ಪ್ರಾರ್ಥನೆ. ಆದ್ದರಿಂದ ನಿನ್ನ ರಾಜ್ಯವನ್ನು ಪಡೆದವನಾದಾಗ ಪರಿವರ್ತನೆ, ಮಾನಸಾಂತರ, ಆತನ ರಕ್ಷಣೆಯ ಕಡೆಗೆ, ಬಿಡುಗಡೆಯ ಕಡೆಗೆ ನಡೆಸುವಂಥದ್ದಾಗಿದೆ. ಮತ್ತು ಮೂರನೇದಾಗಿ, ಮೂರನೇ ವಾಕ್ಯ, ಅಮ್ಮ ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ. ತಾಯಿಯ ಬಗ್ಗೆ ಆತನು ತೋರುವಂತಹ ಕನಿಕರ, ಆತನು ತೋರಿಸುವಂತಹ ಜವಾಬ್ದಾರಿ ಇದರಲ್ಲಿ ವ್ಯಕ್ತವಾಗ್ತದೆ. ಪ್ರೀತಿಯುಳ್ಳ ದೇವಜನರ, ಎರಡನೇ ವಾಕ್ಯದಿಂದ ನಾವು ಕಲಿಯುವಂತಹ ಅತಿಶ್ರೇಷ್ಠ ಜವಾಬ್ದಾರಿ ಪಶ್ಚಾತ್ತಾಪ ಮಾನಸಂತದಿಂದ ಯೇಸುವನ್ನು ದೇವರ ಕುಮಾರನು ಎಂಬುದಾಗಿ ಒಪ್ಪುವಂಥ ಮನಸ್ಥಿತಿ ನನ್ನದಾಗಬೇಕು. ಮತ್ತು ಎಂಥದ್ದೇ ಪರಿಸ್ಥಿತಿಯಲ್ಲಿಯೂ ಕೂಡ, ಮರಣದ ಪರಿಸ್ಥಿತಿಯಲ್ಲಿಯೂ ಕೂಡ ಯೇಸುವಿನ ಸತ್ಸಂಬಂಧದಲ್ಲಿ ಜೀವಿಸುವಂತಹ ಒಂದು ಧೈರ್ಯವನ್ನು ನಾವು ಮಾಡಬೇಕು. ಶಿಷ್ಯರಂತೆ ಹೆದರಿಕೆ ಭಯದಿಂದಲ್ಲ, ಬದಲಾಗಿ ಎಲ್ಲವನ್ನು ಎದುರಿಸಿ ನಿಂತು ಯೇಸುವನ್ನು ಸಾಕ್ಷೀಕರಿಸುವಂತಹ ಜವಾಬ್ದಾರಿ ಎರಡನೇ ವಾಕ್ಯ ಹೇಳ್ತದೆ. ಮೂರನೇ ವಾಕ್ಯದಿಂದ ನಾವು ಕಲಿಯುವಂಥ ವಿಚಾರ, ಇವತ್ತು ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸುವಂತಹ ರೀತಿ, ದಶಾಜ್ಞೆಗಳಿಗೆ ಅನುಗುಣವಾಗಿ ಯೇಸು ತಾಯಿಯ ಬಗ್ಗೆ ತೋರಿದಂತಹ ಜವಾಬ್ದಾರಿಯನ್ನು ಮತ್ತು ಶಿಷ್ಯನಾದಂಥವರಿಗೆ ಇರಬೇಕಾದಂಥ ಜವಾಬ್ದಾರಿಯನ್ನು ವ್ಯಕ್ತ ಮಾಡ್ತಾನೆ. ಇವತ್ತು ಕೂಡ ನಾವು ಒಂದು ಸ್ಥಿತಿಗತಿಗಳಲ್ಲಿ ಮಾತ್ರ ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸ್ತೇವೆ. ಒಂದು ಸ್ಥಾನಗಳನ್ನು ಅಥವಾ ನಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡಾಗ ನಾವು ತಂದೆ ತಾಯಿಗಳನ್ನು, ತಂದೆ ತಾಯಿಯಂದರನ್ನು ನಾವು ಏನು ಕಡೆಗಣಿಸುವಂಥದ್ದನ್ನು, ಅಲಸ್ಯ ಮಾಡುವಂಥದ್ದನ್ನು ಕಲಿತಿದ್ದೇವೆ. ಆದರೆ ಯೇಸುವಿನ ಈ ಮೂರನೆಯ ಮಾತು ಇಡೀ ಲೋಕಕ್ಕೆ, ಎತ್ತಂಥವರನ್ನು ಪೂಜಿಸುವುದಕ್ಕೆ, ಎತ್ತಂಥವರನ್ನು ಗೌರವಿಸುವುದಕ್ಕೆ, ಸನ್ಮಾನಿಸುವುದಕ್ಕೆ ಕರೆ ಕೊಡುವಂಥದ್ದಾಗಿದೆ. ನಾಲ್ಕನೆಯ ವಾಕ್ಯ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೆ. ಕೀರ್ತನೆಗಳ ಸಂಗ್ರಹ 22ನೆಯ ಕೀರ್ತನೆಯ ಭಕ್ತನ ಅನುಭವ, ಪ್ರಾಣದ ಒಂದು ಕಡೆಯ ಹೊಸ್ತಿಲಲ್ಲಿ ಇರುವಂತಹ ಒಬ್ಬ ಭಕ್ತನು ದೇವರನ್ನು ಆತುಕೊಳ್ಳುವಂಥದ್ದು. ಇವತ್ತು ಸಮಾಜದಲ್ಲಿ ಈ ಪ್ರಾರ್ಥನೆ ಮಾಡುವಂಥರು ಪ್ರತಿನಿತ್ಯ ನನ್ನ ದೇವರೇ ಯಾಕೆ ನನ್ನ ಕೈಬಿಟ್ಟಿದ್ದಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಶೋಷಣೆಯನ್ನು ಅನುಭವಿಸುತ್ತಿರುವಂಥವರು ಮತ್ತು ಶೋಷಣೆಗೆ ಒಳಗಾಗಿದ್ದಂಥವರ ಪ್ರಾರ್ಥನೆ ಇದಾಗಿದೆ. ಇವತ್ತು ಕೂಡ ಪ್ರತಿನಿತ್ಯ ಸಾವಿರಾರು ಜನ ಇವತ್ತು ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಂಥವರಿಗೆ ದೇವರ ಉತ್ತರ ನಮ್ಮ ಮೂಲಕ, ನಮ್ಮ ಕಾರ್ಯದ ಮೂಲಕ ದೊರಕಲಿ ಎಂಬುದಾಗಿ ನಮ್ಮ ವಿಜ್ಞಾಪನೆಯಾಗಿರಲಿ. ಆದ್ದರಿಂದ ಇಲ್ಲಿ ದೇವರು ಕೈಬಿಟ್ಟಿಲ್ಲ, ಇಲ್ಲಿಯ ತನಕ ತಂದೆಯೇ ಎಂಬುದಾಗಿ ಪ್ರಬೋಧಿಸುತ್ತಿದ್ದಂಥ ಯೇಸು ಈಗ ದೇವರೇ ಎನ್ನುವಂಥ ಪದವನ್ನು ಬಳಕೆ ಮಾಡ್ತಾನೆ. ಯಾಕಂದರೆ ಒಂದು ವ್ಯತ್ಯಾಸವನ್ನು ನಾವು ವಿಶೇಷವಾಗಿ ತಿಳಿದುಕೊಳ್ಳಬಹುದು. ಇಲ್ಲಿಯವರೆಗೂ ತಂದೆಯೇ ಎಂಬುದಾಗಿ ಮಾಡಿದ ಎಲ್ಲ ಪ್ರಾರ್ಥನೆಗೆ ದೇವರಿಂದ ಇಮ್ಮಿಡಿಯೇಟ್ ತಕ್ಷಣವೇ ಉತ್ತರ ದೊರಕಿದೆ. ಒಂದು ವೇಳೆ ನನ್ನ ದೇವರೇ ಬದಲಾಗಿ ನನ್ನ ತಂದೆಯೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೆ ಎಂಬುದಾಗಿ ಯೇಸು ಒಂದು ವೇಳೆ ಪ್ರಾರ್ಥನೆ ಮಾಡಿದರೆ ಆ ದೇವರು ಯೇಸುವನ್ನು ಕಳುಹಿಸಿಕೊಟ್ಟಂಥ ನಿಯೋಗ ಆ ಅರ್ಥಕ್ಕೆ ನಿಲ್ಲುತ್ತಾ ಇತ್ತು ಎನ್ನುವಂತಹ ಪರಿಜ್ಞಾನ ಯೇಸುವಿಗಿತ್ತು ಎಂಬುದಾಗಿ ನಾವು ಇದರ ಮೂಲಕ ತಿಳ್ಕೊಳ್ಬೋದು. ಆದ್ದರಿಂದ ತನ್ನನ್ನು ತಾನು ಮೂರನೆಯ ಸ್ಥಾನದಲ್ಲಿ ಇರಿಸಿಕೊಂಡು ಮಗನ ಸ್ಥಾನವನ್ನು ಬಿಟ್ಟು ದೇವರು ಎಂಬುದಾಗಿ ಪ್ರಬೋಧಿಸುವಂತಹ ಒಂದು ಕರ್ತನಾಗಿದ್ದಾನೆ. ಮತ್ತು ಐದನೇ ವಾಕ್ಯ, ನನಗೆ ನೀರಡಿಕೆಯಾಗಿದೆ. ಯೇಸುವಿಗೆ ನೀರಡಿಕೆಯಾಗಿರುವಂಥದ್ದು ಒಂದು ಅರ್ಥದಲ್ಲಿ ಸಹಜವಾದಂಥ ಸ್ಥಿತಿ, ಇನ್ನೊಂದು ಅರ್ಥದಲ್ಲಿ ಆಧ್ಯಾತ್ಮಿಕವಾದಂತಹ ಸ್ಥಿತಿ. ನೀತಿಗೆ ಹಸಿಯುವಂಥದ್ದು ಮತ್ತಾಯನ ಸುವಾರ್ತೆ ಧನ್ಯತಾ ವಾಕ್ಯದಲ್ಲಿ. ಅದರಿಂದ ಅಂಜೂರದ ಮರವನ್ನು ಯೇಸು ಶಾಪ ಕೊಡಬೇಕಾದ್ರೆ ಹಸಿದನು. ಯಾವುದಕ್ಕೋಸ್ಕರ ಹಸಿಯುವಂಥದ್ದು? ನೀತಿಗೋಸ್ಕರ ಹಸಿಯುವಂಥದ್ದು. ಇಲ್ಲಿಯೂ ಕೂಡ ಈಗಾಗಿರುವಂಥ ಬಾಯಾರಿಕೆ ನೀತಿಗೆ, ದೇವರ ಮೆಚ್ಚುವಂತಹ ಜೀವಿತವನ್ನು ಜೀವಿಸುವಂಥ ನೀತಿವಂತಿಕೆಯ ಜೀವನದ ಒಂದು ಬಾಯಾರಿಕೆ. ಯಾಕಂದರೆ ಅಲ್ಲಿರುವಂಥ ಯಾರೂ ಕೂಡ ಮೆಸ್ಸಿಯನ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥದ್ದು ದುಸ್ಥಿತಿ. ಅದರ ಒಂದು ನೀರಡಿಕೆ ಯೇಸುವಿಗೆ ಆಗ್ತಾ ಇದೆ. ಇವತ್ತಿಗೂ ಕೂಡ ಯೇಸುವಿಗೆ ನೀರಡಿಕೆ ಆಗ್ತಾ ಇರಬಹುದು. ನನ್ನ ನಿನ್ನ ಜೀವನದಿಂದ, ನನ್ನ ನಿನ್ನ ಬದುಕಿನಿಂದ ಆತನಿಗೆ ನೀರಡಿಕೆ ಆಗ್ತಾ ಇದೆ. ದೇವರು ಮೆಚ್ಚುವಂತಹ ಜೀವಿತವನ್ನು ನಾವು ಜೀವಿಸ್ತಾ ಇಲ್ಲ, ನಮ್ಮ ವ್ಯಕ್ತಿತ್ವ ಆತನಿಗೆ ಮೆಚ್ಚುಗೆಯಾಗಿಲ್ಲ ಎನ್ನುವಂಥದ್ದು ಯೇಸುವಿನ ನಿಜವಾದಂತಹ ಅಳಲು ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ತೀರಿತು ಎಂಬುದರ ಮೂಲಕ ಯೇಸುವಿಗೆ ಕಡೆಯ ಕ್ಷಣಕ್ಕೆ ಆತನು ಹೋಗುವಾಗ ನಿಜವಾಗಿ ನಾನು ಬಂದಂಥ ಉದ್ದೇಶ ಈಡೇರಿಸಿದ್ದೇನೆ. ಇಂಗ್ಲೀಷ್ನಲ್ಲಿ ಟೆಟಲಸ್ಟಾಯ್ ಎನ್ನುವಂತಹ ಪದ ಮಿಷನ್ ಅಕಂಪ್ಲಿಷ್ಡ್ ಅಂದರೆ ಮುಗಿಯಿತು, ನನ್ನ ಒಂದು ಕಾರ್ಯ, ನನ್ನ ನಿಯೋಗ ಮುಗಿಯಿತು ಎನ್ನುವಂಥ ಅರ್ಥವನ್ನು ನಾವು ಅದರಲ್ಲಿ ತಿಳಿದುಕೊಳ್ಳಬಹುದು. ಯೇಸು ಬಂದಂಥ ಉದ್ದೇಶ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ, ದೇವರ ಪ್ರೀತಿಯನ್ನು ಸಾಕ್ಷೀಕರಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಭೂಲೋಕದಲ್ಲಿ ದೇವರ ರಾಜ್ಯದ ಒಂದು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸಿದ್ದಾನೆ, ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ, ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಇನ್ನು ನಾನು ನನ್ನ ಕೆಲಸವನ್ನು ಮುಗಿಸುವುದರ ಒಂದು ಸಂತೃಪ್ತಿಯ ಮಾತು ತೀರಿತು ಎಂಬುದಾಗಿ ಯೇಸು ಹೇಳುವಂಥದ್ದು. ಇವತ್ತು ನಾವು ಕೂಡ ಕ್ರೈಸ್ತರಾಗಿ ನಮಗೆ ದೇವರು ಕೊಡಲ್ಪಟ್ಟಂತಹ ಜವಾಬ್ದಾರಿಯನ್ನು ಅರಿಯುವಂಥ, ಅದನ್ನು ಮಾಡಿ ಮುಗಿಸುವಂತಹ ಒಂದು ಜವಾಬ್ದಾರಿಯನ್ನು ನಮ್ಮ ಮೇಲಿದೆ. ಅದನ್ನು ನಾವು ಮಾಡಿ ಮುಗಿಸುವಂಥ ಒಂದು ಕ್ರಿಯೆಯಲ್ಲಿ ನಾವು ಕಾರ್ಯತತ್ಪರರಾಗುವಂತಹ ಒಂದು ನಿಟ್ಟಿನಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ. ಕರ್ತನಲ್ಲಿ ಪ್ರೇರಣೆ. ಇನ್ನು ಕೊನೆಯ ಮಾತು, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ದೇವರು ಸೃಷ್ಟಿ ಮಾಡಿದಂಥ ಈ ಆತ್ಮ ದೇವರ ಕೈಗೆ ಒಪ್ಪಿಸಿಕೊಡುವಂಥ ಸಮರ್ಪಣೆಯ ಜೀವಿತ ಯೇಸುವಿನಲ್ಲಿ ಸ್ಪಷ್ಟವಾಗಿದೆ. ಇವತ್ತು ನಮ್ಮೆಲ್ಲರ ಆತ್ಮಗಳು ಯಾರ ಕೈಯಲ್ಲಿದೆ ಮತ್ತು ಯಾರು ನಮ್ಮನ್ನು ಆಳುತ್ತಾರೆ ಎನ್ನುವಂಥ ಪ್ರಶ್ನೆ ಅತಿ ಪ್ರಾಮುಖ್ಯವಾದಂಥದ್ದಾಗಿದೆ. ಯೇಸು ಕತ್ತೆಯ ಮರಿ ಮೇಲೆ ಹತ್ತಿಕೊಳ್ಳುವಂಥದ್ದು, ಅದರ ಮೇಲೆ ಯಾರೂ ಹತ್ತಿರಬಾರದು. ಆತನ ಜೀವನದಲ್ಲಿ ಯಾರೂ ಕೂಡ ರೈಡ್ ಮಾಡಬಾರದು ಎನ್ನುವಂಥ ಅರ್ಥ. ಆದ್ದರಿಂದ ಇವತ್ತು ನಮ್ಮ ಮೇಲೆ ಅನೇಕರು ರೈಡ್ ಮಾಡ್ತಾರೆ, ನನ್ನ ಜೀವಿತದ ಮೇಲೆ, ನನ್ನ ಆತ್ಮದ ಮೇಲೆ. ಆದರೆ ಯೇಸುವಿನ ಶಕ್ತಿ, ಯೇಸುವಿನ ತಾಕತ್ತು, ಯೇಸುವಿನ ಸಮರ್ಪಣೆ, ನಿಜವಾದಂಥ ಬದ್ಧತೆ ಇರುವಂಥದ್ದು ಈ ಮಾತಿನಲ್ಲಿ. ಸೃಷ್ಟಿಸಿದಾದ ಆತನ ಪಾದಕ್ಕೆ ತನ್ನ ಆತ್ಮವನ್ನು ಒಪ್ಪಿಸಿಕೊಡುವಂಥ ಸಮರ್ಪಣೆಯ ಮಾತು. ಅದರಿಂದ ಇವತ್ತು ಯೇಸುವಿ ಬದುಕಿದ್ದಾಗಲೇ ಹೇಳುವಂಥ ಮಾತು, ನನ್ನ ಪ್ರಾಣವನ್ನು ಯಾರೂ ಕೂಡ ನನ್ನಿಂದ ತೆಗೆಯಲಾರದು, ನನ್ನಿಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ ಮತ್ತು ತಿರುಗಿ ಪಡ್ಕೊಳ್ಳುತ್ತೇನೆ ಎನ್ನುವಂಥ ವಾಕ್ಯಕ್ಕೆ ಆಧಾರವಾಗಿ ತನ್ನ ತಂದೆಗೆ ತನ್ನ ಆತ್ಮವನ್ನು ಒಪ್ಪಿಸಿಕೊಡುವಂಥ ಸಮರ್ಪಣೆ ಈ ಮಾತಿನಲ್ಲಿ ವ್ಯಕ್ತವಾಗ್ತದೆ. ಆದ್ದರಿಂದ ಇವತ್ತು ನಾವು ಕೂಡ ನಮ್ಮ ಆತ್ಮ ಅಂದರೆ ನನ್ನ ಜೀವಿತ, ನನ್ನ ಬದುಕು ದೇವರಿಗೆ ಮಾತ್ರ ಸಮರ್ಪಣೆ ಆಗಬೇಕು. ನನ್ನ ಬದುಕಿನಲ್ಲಿ ಕರ್ತನು ಮಾತ್ರನೇ ನನ್ನ ಬದುಕನ್ನು ಆಳಬೇಕು, ನಡೆಸಬೇಕು ಎನ್ನುವಂತಹ ಸಮರ್ಪಣೆ ನನ್ನಲ್ಲಿರುವುದಾದರೆ ಖಂಡಿತ ದೇವರಿಗೆ ತೃಪ್ತಿ ಆಗ್ತದೆ. ಅದರಿಂದ ಈ ಏಳು ವಾಕ್ಯಗಳು ಪರಿಪೂರ್ಣ ವಾಕ್ಯಗಳು. ಈ ಏಳು ವಾಕ್ಯ ನಮ್ಮ ಜೀವಿತದಲ್ಲಿ ಕರ್ತನು ಹೊತ್ತಂಥ ಶ್ರಮೆ ಮತ್ತು ಮರಣ, ಪುನರುತ್ಥಾನ, ದಿವಾರೋಹಣ ಇವುಗಳ ಸ್ಮರಣೆ ಅಲ್ಲ, ಬದಲಾಗಿ ಇವುಗಳನ್ನು ನೈಜವಾಗಿ ನಾವು ಸಾಕ್ಷೀಕರಿಸುವಂಥದ್ದಕ್ಕಾಗಿ ಕೊಡಲ್ಪಟ್ಟಂಥ ವಾಕ್ಯ. ಆದ್ದರಿಂದ ಈ ವಾಕ್ಯ ಧ್ಯಾನ ನಮ್ಮ ಹೃದಯವನ್ನು ಪ್ರವೇಶಿಸಿ ನಮ್ಮನ್ನು ನಿಜವಾದಂಥ ಶಿಲುಬೆಯನ್ನು ಹೊತ್ತು ಧೈರ್ಯವಾಗಿ ಎಲ್ಲರ ಮುಂದೆ ಸಾಕ್ಷೀಕರಿಸುವಂತೆ ಕರ್ತನು ತಾನೇ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ತುಂಬಿಸಲಿ. ದೇವರ ವಾಕ್ಯವಿದು. ಆಮೆನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.